ಅಲ್ಲ, ಅವರ ಮಲಮೂತ್ರದಂತೆ ಹುಟ್ಟಿದ ಜನ ಅಂತ ಕರೀತಾರೆ ಶಾಸ್ತ್ರ. ಅತ್ಯ ಉಗ್ರವಾಗಿ ಖಂಡನೆ ಮಾಡ್ತಾರೆ ಅವರನ್ನು. ಸ್ವಲ್ಪ ಕೃತಜ್ಞತೆ ಇದು ಬೇಡದೆ ಇವರಿಗೆ, ದಿವಸ ಮಾಡಿ ಸಾಧ್ಯ ಅಂತ ಹೇಳಿಲ್ಲ, ವರ್ಷಕ್ಕೆ ಒಂದು ದಿವಸ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದರೆ, ಅವ್ರು ಒಂದಿವಸ ಮಕ್ಕಳಿಗೆ ಊಟ ಹಾಕಿದ್ರೆ ತಂದೆ ತಾಯಿ ಗತಿಯಾಗ್ತಿತ್ತು ಇವರಿಗೆ. ತಂದೆ ತಾಯಿ ವರ್ಷಕ್ಕೆ ಒಂದಿವಸ ಮಕ್ಕಳಿಗೆ ಊಟ ಹಾಕಿದ್ರೆ ಎಂದ ಸತ್ತು ಹೋಗ್ಬಿಡ್ದು, ಎಲ್ಲ ಸತ್ತು ಹೋಗ್ತಾ ಇತ್ತು. ತಮ್ಮ ಊಟ ಬಿಟ್ಟು ಇವ್ರಿಗೆ ಹಾಕಿರ್ತಾರೆ ಪಾಪ, ತಮ್ಮ ಊಟ ಬಿಟ್ಟು ತಮ್ಮ ಸೌಲಭ್ಯಗಳನ್ನು ತೊರೆದು ತಮ್ಮ ನಿದ್ರೆಯನ್ನು ಬಿಟ್ಟು ಇವ್ರನ್ನ ಬದುಕಿರ್ತಾರೆ ಪಾಪ. ಮಧ್ಯರಾತ್ರಿಯಲ್ಲಿ ಮಗು ಎದ್ರೆ ಈಗ ಎಷ್ಟು ತಂದು ನಿದ್ರೆ ಇರೋದಿಲ್ಲ ಪಾಪ ಅವ್ರಿಗೆ. ಮೊದಲು ಕೂಸಿದ್ದಾಗ ಒಂದು ಕಷ್ಟ, ವಯಸ್ಸಾದಾಗ ಒಂದು ಕಷ್ಟ, ವಯಸ್ಸಾದಾಗ ಒಂದು ಕಷ್ಟ, ಮಕ್ಕಳಿದ್ದಾಗ ಒಂದು ಕಷ್ಟ, ನಿದ್ರೆನೇ ಇಲ್ಲ ಪಾಪ ಅವ್ರಿಗೆ. ತಮ್ಮ ನಿದ್ರೆಯನ್ನ, ತಮ್ಮ ಸುಖವನ್ನ, ತಮ್ಮ ಭೋಜನವನ್ನ ಎಲ್ಲವನ್ನು ತ್ಯಾಗ ಮಾಡಿ ಮಕ್ಕಳನ್ನು ಬೆಳೆಸಿದ್ರೆ ಅಂತ ತಂದೆ ತಾಯಿಗಳು ವರ್ಷಕ್ಕೆ ಒಂದು ದಿವಸ ಶ್ರಾದ್ದ ಮಾಡೋದಕ್ಕೆ ಬಹುಶಃ ತಯಾರಿಲ್ಲ ಅಂತ ತಿಳ್ಕೊಂಡ್ರೆ, ಇದಕ್ಕಿಂತ ಹೀನಾಯವಾದ ಸಂಸ್ಕೃತಿಯನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅರ್ಜುನ ಅದರ ಬಗ್ಗೆನೆ ಕಳಕಳಿ ಪಟ್ಟಿದ್ದು. ಸನಾತನಾಹ, ಸನಾತನ ಧರ್ಮಗಳು ಅಂದ್ರೆ ಅವು, ಅವನು ಬಿಟ್ಟರೆ ಗಣೇಶನ ಗತಿಯೇನಾಗಬೇಕು? ಸಾಧ್ಯವೇ ಇಲ್ಲ. ಆ ರೀತಿ ಯಾವ ಕಾಲಕ್ಕೂ ಕೂಡ ತಂದೆ ತಾಯಿಗಳಿಗೆ ಸಲ್ಲಿಸಬೇಕಾದ ಗೌರವವನ್ನ ಬದುಕಿದ್ದಾಗಲೂ ಸಲ್ಲಿಸಬೇಕು, ಅನಂತರವೂ ಸಲ್ಲಿಸಬೇಕು. ಮಕ್ಕಳ ಬಗ್ಗೆ ಸಲ್ಲಿಸಿಬಿಡ್ತಾರೆ, ಮಕ್ಕಳೆಲ್ಲ ಬೇರೆ ಊರಲ್ಲಿ ಓದ್ತಿರ್ತಾರೆ, ಎಷ್ಟು ಕಷ್ಟಪಟ್ಟು ದುಡ್ಡು ಕಳಿಸ್ತಾರೆ ಗೊತ್ತಾ ಅವರಿಗೆ? ಅಲ್ಲಿ ಸಾಲ ಮಾಡಿ, ಇಲ್ಲಿ ಸಾಲ ಮಾಡಿ ದುಡ್ಡು ಕಳಿಸ್ಕೊಡ್ತಾರೆ. ತಡ ಆಗಿಬಿಟ್ರೆ ನಮ್ಮ ಮಗನ ಗತಿ ಏನಾಗಬೇಕು ಯೋಚನೆ ಮಾಡಿ. ಲೋಡ್ ಎಲ್ಲೆಲ್ಲೋ ಇರ್ತಾನೆ, ಬೇರೆ ಎಲ್ಲೋ ಇರ್ತಾನೆ, ನಾ ದುಡ್ಡು ಕಳಿಸ್ತವ್ರು ಯಾರು ಕೊಡ್ತಾರೆ ಪಾಪ ಅವನಿಗೆ? ನನ್ನ ಮೇಲೆ ಡಿಪೆಂಡ್ ಆಗಿರ್ತಾನಲ್ಲ, ಬೀದಿ ಬಿದ್ದು ಬಿಡ್ತಾನೆ ಮಗ ಇಲ್ಲ ಹೋದ್ರೆ ಅನ್ಕೋತಾನೆ. ಇವನು ಎಮ್ಮೋ ಕಳಿಸ್ತಾ ಹೋದ್ರೆ ಮಗ ಬೀದಿ ಬಿಡ್ತಾನೆ, ಇವಳು ಶ್ರಾದ್ದ ಪಕ್ಷ ಮಾಡದೆ ಹೋದ್ರೆ ಪಿತೃಗಳು ನರಕಕ್ಕೆ ಬಿಡ್ತಾರೆ. ಇದು ಯೋಚನೆ ಮಾಡಿಲ್ಲ. ಮಕ್ಕಳ ಬಗ್ಗೆ ಇರತಕ್ಕಂಥ ಕಾಳಜಿ ತನ್ನ ಪಿತೃಗಳಿಗೆ ಬಗ್ಗೆ ಇಲ್ವಲ್ಲ ಮನುಷ್ಯನಿಗೆ. ಅರ್ಜುನ ಹೇಳ್ತಾರೆ, ಲುಪ್ತ ಪಿಂಡೋದಕ ಕ್ರಿಯಾಹ, ಅವರ ನರಕಕ್ಕೆ ಬೀಳದಂತೆ, ಕೆಳಗೆ ಬೀಳದಂತೆ ಎತ್ತತಕ್ಕಂಥ ಎರಡು ಕಾರ್ಯಗಳು, ಒಂದು ಪಿಂಡಕ್ರಿಯ, ಒಂದು ಉದಕಕ್ರಿಯ. ಪಿಂಡಕ್ರಿಯ ಶ್ರಾದ್ದ ಪಕ್ಷಗಳಲ್ಲಿ ಪಿಂಡಕ್ರಿಯ, ಉದಕಕ್ರಿಯ ತರ್ಪಣ. ತರ್ಪಣ ಪ್ರತಿನಿತ್ಯ ಕೊಡಬೇಕಾದದ್ದು. ಅನೇಕರಿಗೆ ಗೊತ್ತೇ ಇಲ್ಲ, ತರ್ಪಣ ಅಂತ ಗಾಬರಿನ ಆಗಿಬಿಡ್ತಾರೆ, ಅಮಾವಾಸ್ಯ ಅಲ್ವಲ್ಲ ಇವತ್ತೊಂದನೆ ಕೇಳೋದು ಪಾಪ ಅವರಿಗೆ. ಅಮಾವಾಸ್ಯ ಸಂಕ್ರಾಂತಿ ಅಷ್ಟೇ ತರ್ಪಣ. ಅನೇಕರಿಗೆ ಅನೇಕರಿಗೆ ನಿತ್ಯ ತರ್ಪಣವನ್ನು ಕೊಡಬೇಕು, ಬ್ರಹ್ಮಯಜ್ಞಾಂಗವಾಗಿ ನಿತ್ಯ ತರ್ಪಣವನ್ನು ಕೊಡಬೇಕು. ಆ ರೀತಿ ಕೊಡದೆ ಹೋದರೆ ಭಾರಿ ಅಪಾಯ ಉಂಟು. ನಿತ್ಯ ಅಂದರೆ ಏಕಾದಶಿ ಇಲ್ಲ ಅಷ್ಟೇ, ಏಕಾದಶಿ ಇಲ್ಲ, ಕೃಷ್ಣಾಷ್ಟಮಿ ಇಲ್ಲ, ಹೊರತು ಬ್ರಹ್ಮಯಜ್ಞಗಳನ್ನು ಪ್ರತಿನಿತ್ಯದಲ್ಲೂ ಮಾಡಬೇಕು. ದೇವತರ್ಪಣ, ಋಷಿ ತರ್ಪಣ, ಆಚಾರ್ಯ ತರ್ಪಣ, ಈ ಮೂರು ಸಹ ಎಲ್ಲರಿಗೂ ಕಂಪಲ್ಸರಿ. ಉಪನಯನತರಿಗೆಲ್ಲ ಕಂಪಲ್ಸರಿ, ಉಪನಯನವಾದರಿಗೆಲ್ಲ ಕಡ್ಡಾಯ. ಈ ಪಿತೃತರ್ಪಣ ಮೃತ ಪಿತೃಕರಿಗೆ, ತಂದೆ ಜೀವಂತವಿಲ್ಲದೆ ಹೋದಾಗ ಅವರು ಪಿತೃತರ್ಪಣವನ್ನು ಕೊಡಬೇಕು ಎಂದೂ ಅಲ್ಲ, ಪ್ರತಿನಿತ್ಯದ ಕರ್ತವ್ಯ. ಕೊಡದೆ ಹೋದರೆ ಅನರ್ಥ ಅಂದರೆ ಅವರ ಪತನವಾಗುತ್ತೆ ಅಂತ ಹೇಳುತ್ತಾರೆ. ಎಲ್ಲೋ ಮೇಲಿರ್ತಕ್ಕಂಥವ್ರು ಬಿದ್ದು ಹೋಗಿಬಿಡ್ತಾರೆ. ಆಮೇಲೆ ಎಷ್ಟು ಜವಾಬ್ದಾರಿ ಇದೆ ಯೋಚನೆ ಮಾಡಬೇಕು. ನಾವು ತಿಳ್ಕೊಂಡಿರೋ ನಮ್ಮ ಮಕ್ಕಳ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಪಿತೃಗಳ ಮೇಲೆ ಜವಾಬ್ದಾರಿ ನಮಗಿದೆ. ಈಗ ನಮ್ಮ ಎರಡು ಲಿಂಕ್ ನಮಗೆ, ನಾವು ಬಂದಿರೋದೊಂದು, ಮುಂದೆ ವಂಶ ಮುಂದುವರಿಯೋದೊಂದು. ಮುಂದುವರಿಸ ಕಡೆ ಎಷ್ಟು ಗಮನ ಕೊಡಬೇಕು, ಹಿಂದೆ ಬಂದ ವಂಶವನ್ನು ನಾವು ಮೇಲೆ ಹತ್ತಬೇಕಾದ್ರೆ ಮುಂದೆ ಹೋಗೋದು ಎಷ್ಟು ಮುಖ್ಯನೋ, ಹಿಂದಿನ ಕಾಲ ಸರಿಯಾಗಿರ್ಬೇಕು. ಅದು ಒಂದು ಏಣಿ ಹತ್ತಬೇಕಾದ್ರೆ ಹಿಂದಿನ ಮೆಟ್ಟಲು ಬಿದ್ದು ಮತ್ತೆ ಬಿದ್ದು ಹೋಗ್ತಾನೆ ಇವನು. ಹಿಂದೆನೂ ಭದ್ರ ಇರಬೇಕು, ಮುಂದೆನೂ ಭದ್ರ ಇರಬೇಕು. ಪಿತೃಗಳ ಬಗ್ಗೆ ಎಚ್ಚರ ವಹಿಸಬೇಕು, ತನ್ನ ಸಂತಾನದ ಬಗ್ಗೆ ಎಚ್ಚರ ವಹಿಸಬೇಕು. ಆಗ ಸತ್ಕುಲದ ಲಕ್ಷಣ. ಕೃಷ್ಣ ವರ್ಣ ಸಾಂಕರ್ಯವಾದಾಗ ಈ ಕಮಿಟ್ಮೆಂಟ್ ಎಲ್ಲಿ ಬರಬೇಕು ಅವರಿಗೆ? ಇವನೊಂದು ವರ್ಣ ಅವನೊಂದು ವರ್ಣವಾದಾಗ ಆಗ ಶ್ರಾದ್ದ ಪಕ್ಷ ಲೋಪ ಬಂದೇ ಬರುತ್ತಾಗ. ಆದ್ದರಿಂದ ಪಿತೃಗಳು ನರಕದಲ್ಲಿ ಬಿದ್ದೇ ಬೀಳಬೇಕಾಗತ್ತೆ ಅಂತ ಹೇಳುತ್ತಾರೆ. ಪತಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ ಕ್ರಯಾಹ, ಲುಪ್ತ ಪಿಂಡೋದಕ ಕ್ರಿಯರಾಗಿ ಬಿದ್ದು ಹೋಗ್ತಾರೆ. ಈ ರೀತಿ ಆದಾಗ ದೋಷೈರೇತೈಹಿ, ಇಂಥ ದೋಷಗಳಿಂದ, ವರ್ಣಸಂಕರ ಕಾರಕೈಹಿ, ವರ್ಣಸಂಕರ ಮಾಡತಕ್ಕಂಥ ದೋಷಗಳಿಂದ ಮನುಷ್ಯನಿಗೆ ಆಗೋದೇನು? ಉತ್ಸಾದ್ಯಂತೆ ಜಾತಿ ಧರ್ಮಾಹ ಕುಲಧರ್ಮಾಶ್ಚ ಶಾಶ್ವತಾಹ. ಜಾತಿ ಧರ್ಮಗಳು ಕುಲಧರ್ಮಗಳು ಶಾಶ್ವತವಾಗಿ ಹೋಗ್ತಾ ಇದೆ. ಕೈಗೆ ಹಾಗೆ ಆಗಿದ್ದು ಮಂಥರೆಯ ಮಾತಿನಿಂದ ಬುದ್ಧಿ ಕೆಟ್ಟ ಹೋಗಿಬಿಡ್ತು. ಬುದ್ಧಿ ಕೆಟ್ಟಿದ ಪ್ರಭಾವ ಏನು? ಇಕ್ಷ್ವಾಕು ಕುಲದ ಧರ್ಮವನ್ನೇ ಮೀರಿಬಿಟ್ಲು. ಇಕ್ಷ್ವಾಕು ವಂಶದ ನಿಯಮದಂತೆ ಜ್ಯೇಷ್ಠರಿಗೆ ಪಟ್ಟಾಭಿಷೇಕವಾಗಬೇಕು. ರಾಮದೇವರು ವಯಸ್ಸಾ ಜ್ಯೇಷ್ಠರು ಅಷ್ಟೇ ಅಲ್ಲ, ಗುಣತಃ ಜ್ಯೇಷ್ಠರು. ಅವರಂಥ ಜ್ಯೇಷ್ಠರೇ ಜಗತ್ತಿನಲ್ಲಿ ಇಲ್ಲ. ಅಂಥವ್ರಿಗೆ ರಾಜ್ಯ ತಪಸ್ಸು ಬುದ್ಧಿ ಯಾತಕ್ಕೆ ಬಂತೋ? ಅವಳ ಬುದ್ಧಿಯಲ್ಲಿ ಸಾಂಕರ್ಯ ಶುರುವಾಯಿತು. ಮಂಥರಿಯ ಮಾತಿನಿಂದ ಅವಳ ಬುದ್ಧಿ ಕೆಟ್ಟೋಯ್ತು. ದುಷ್ಪರಿಣಾಮ ಕಾಡಿ ಕಳಿಸ್ತಕ್ಕೊಂಡು ಪರಿಣಾಮ ಅನರ್ಥವನ್ನೇ ಕಾಣ್ತಾ ಇದ್ದ. ಇದಾಗಬಾರದು. ಜಾತಿ ಧರ್ಮಗಳು ಹೋಗಬಾರದು, ಕುಲಧರ್ಮಗಳು ಹೋಗಬಾರದು. ಆ ರೀತಿ ಆಗಬೇಕಾದ್ರೆ ವರ್ಣ ಸಾಂಕರ್ಯವಾಗಬಾರದು ಅಂತ ಹೇಳಿದ. ಸರಿ, ಅವರು ಹೋದ್ರೆ ಹೋಗ್ತಾರೆ, ನಮ್ಮ ಗಂಟೆ ಏನೋಯ್ತು ಅಂದ್ರೆ, ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತೀತಿ ಅನುಶುಶ್ರುವ. ಉತ್ಸನ್ನ ಕುಲಧರ್ಮಾಣಾಂ, ಯಾರು ಕುಲಧರ್ಮಗಳನ್ನ ಹೀಗೆ ಮೀರ್ತಾರೋ, ಉಲ್ಲಂಘನೆ ಮಾಡಿಬಿಡ್ತಾರೋ, ಮನುಷ್ಯಾನಾಂ ಜನಾರ್ದನ ಅಂತ ಮನುಷ್ಯರಿಗಿದೆಯಲ್ಲ ಕೃಷ್ಣ, ನರಕೇ ನಿಯತಂ ವಾಸಃ ಭವತಿ, ಅವರು ನರಕದಲ್ಲಿ ವಾಸಃ ಭವತಿ, ನರಕದಲ್ಲಿ ವಾಸ ಮಾಡಬೇಕಾಗತ್ತೆ ಅವರು. ಇವತ್ತು ಟ್ಯಾಕ್ಸ್ ಕೊಡದೆ ಹೋದರೆ ಶಿಕ್ಷೆ ಹೇಗಿದೆಯಲ್ಲ. ಪಿತೃಗಳಿಗೆ ಕೊಡತಕ್ಕಂಥ ಟ್ಯಾಕ್ಸ್ ಅಂದರೆ ಈ ಉದಕ ಕ್ರಿಯಾ ಪಿಂಡಕ್ರಿಯಾ, ಶ್ರಾದ್ದ ಪಕ್ಷಗಳು ತರ್ಪಣಗಳೇ ಟ್ಯಾಕ್ಸ್ ಅದು. ಅದು ಕೊಡದೆ ಹೋದರೆ ಅವರಿಗೆ ಅನರ್ಥ ಅಷ್ಟೇ ಅಲ್ಲ, ಇವರಿಗೆ ಅನರ್ಥ ಕಾದಿದೆ. ಏನು ಅನರ್ಥ ಅಂದರೆ ಹೇಳ್ತಾರೆ, ನರಕೇ ನಿಯತಂ ವಾಸಃ, ನರಕದಲ್ಲಿ ನಿಯತಂ ವಾಸಃ, ನಿಯತ ಯಜ ರೂಲ್ ಅಂತ ಅರ್ಥ. ನರಕದಲ್ಲಿ ವಾಸ ಮಾಡಲೇಬೇಕಾಗತ್ತೆ, ನರಕದಲ್ಲಿ ವಾಸ ಮಾಡಬಹುದು ಅಲ್ಲ, ವಾಸ ಮಾಡಲೇಬೇಕಾಗುತ್ತೆ. ಶ್ರಾದ್ದ ಪಕ್ಷವರ ಬಿಟ್ಟವರ ಬಗ್ಗೆ ಭಗವದ್ಗೀತೆ ಕೊಡ್ತಕ್ಕಂಥ ಎಚ್ಚರ. ನಿಮ್ಗೆ ಆಶ್ಚರ್ಯವಾಗೋದಿಷ್ಟು, ಭಗವದ್ಗೀತೆ ಎಷ್ಟು ಜನದ ಕೈಯಲ್ಲಿದೆ, ಎಷ್ಟು ಜನ ಮನೆಯಲ್ಲಿದೆ, ಭಗವದ್ಗೀತೆ ಎಷ್ಟು ಜನ ಮಾತಾಡ್ತಾರೆ, ಅಷ್ಟು ಜನಗಳೇ ನೂರಕ್ಕೆ ಒಬ್ಬರು ಶ್ರಾದ್ದ ಪಕ್ಷ ಮಾಡೋದಿಲ್ಲ. ಅದೇ ಅರ್ಜುನನ ಮಾತೇ ಅವರಿಗೆ ಅರ್ಥ ಆಗಿಲ್ಲ ಅಂತ. ಈ ಮಾತು ಕಡಕಡಿ ಇದ್ರೆ ಭಗವದ್ಗೀತೆಯ ಬಗ್ಗೆ ಎಚ್ಚರ ಇದ್ದವರು ಶ್ರಾದ್ದ ಪಕ್ಷ ಎಂದೆಂದೂ ಬಿಡಬಾರ್ದು. ಭಗವದ್ಗೀತೆ ಓದು ಪಾರಾಯಣ ಮಾಡ್ತಾ ಇರ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಶ್ರಾದ್ದ ಪಕ್ಷ ಅಂತ ಮಾತಾಡ್ತಾರೆ. ಅದು ಫಸ್ಟ್ ಅಧ್ಯಾಯ ನಂಬ್ತಾ ಇಲ್ಲ ಅಂತ ನೀನು ಹಾಗಿದ್ರೆ, ಭಗವದ್ಗೀತೆ ಮೊದಲನೇ ಅಧ್ಯಾಯನ ನಂಬ್ತಾ ಇಲ್ಲ ಅಂತ ಆಯ್ತಲ್ಲ, ಸರಿಯಲ್ಲ. ಅರ್ಜುನ ಪಿತೃಗಳ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡ್ತಾನಲ್ಲ, ಅದಕ್ಕೆ ಭಗವದ್ಗೀತೆ ಕೇಳೋ ಯೋಗ ಬರ್ತಾ ಇದೆ. ಯಾರು ಶ್ರಾದ್ದ ಪಕ್ಷಗಳನ್ನು ತಪ್ಪದೇ ಮಾಡ್ತಾರಲ್ಲ ಅವರಿಗೆ ಭಗವದ್ಗೀತೆಗೆ ಪ್ರವೇಶ ಸಿಕ್ಕ ಹಾಗೆ ಬೇರೆಯವರಿಗೆ ಸಿಗೋದಿಲ್ಲ. ಪಿತೃಭಕ್ತ ಪಿತೃದೇವೋಭವ ಅಂದ್ರೆ ನಿಜವಾದ ಅರ್ಥದಲ್ಲಿ ಅರ್ಜುನ ಪಿತೃದೇವೋಭವ ಅಂತ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನೆ. ಇಲ್ಲದೆ ಹೋದ್ರೆ ನರಕದಲ್ಲಿ ವಾಸವಾಗಿಯೇ ಆಗಬೇಕಾಗತ್ತೆ. ನರಕೇ ನಿಯತಂ ವಾಸಃ ಭವತೀತಿ ಅನುಶುಶ್ರೂಮ, ನರಕದಲ್ಲಿ ನಿಶ್ಚಿತವಾಗಿ ವಾಸವಾಗುತ್ತೆ. ಇದನ್ನ ಯಾರು ಹೇಳಿದ್ರು ನಿನಗೆ, ಅದಕ್ಕೆ ಆಧಾರ ಕೊಡಬೇಕಲ್ಲ. ಇತಿ ಅನುಶುಶ್ರೂಮ, ನಾನಿದನ್ನ ಕೇಳಿದ್ದೇನೆ ಅಂತ ಹೇಳಿದ್ದ. ನಾನು ಇದನ್ನ ಕೇಳಿದ್ದೇನೆ, ಗೊತ್ತು ಯಾರೋ ಕೇಳಿದ್ದಾರೆ ಅಂದ್ರೆ ಎಲ್ಲೋ ಕೇಳಿದ್ದಾನೆ ಅಂತ ಆಗುತ್ತೆ. ಅರ್ಜುನನಂಥವ್ರು ಕೇಳಿದ್ದಾರೆ ಅಂದ್ರೆ ಶಾಸ್ತ್ರದಲ್ಲಿ ಕೇಳಿದ್ದಾರೆ ಅಂತ ಅರ್ಥ, ವೇದಗಳಲ್ಲಿ ಕೇಳಿದ್ದಾರೆ ಅಂತ ಅರ್ಥ. ಇದನ್ನ ಅರ್ಥ ಮಾಡ್ಕೋಬೇಕು. ಶ್ರಾದ್ದ ಪಕ್ಷಗಳ ಮಹತ್ವ ಎಲ್ಲೋ ಬಂದಿಲ್ಲ, ವೇದಗಳಲ್ಲಿ ಬಂದಿದೆ. ಶ್ರಾದ್ದ ಪಕ್ಷಕ್ಕೆ ಉಪಯೋಗ ಮಂತ್ರಗಳು ಮೂಲತಃ ವೇದ ಮಂತ್ರಗಳವೆಲ್ಲ ಕೂಡ ವೇದೋಕ್ತವಾದ ಮಂತ್ರಗಳಾಗಿದ್ದಕ್ಕೇನೆ ವೇದೋಕ್ತ ಕ್ರಿಯೆಗೆ ಉಪಯೋಗ ಮಾಡ್ತಾ ಇದ್ದಾರೆ. ವೇದಗಳನ್ನು ನಂಬೋನು ಶ್ರಾದ್ದ ಪಕ್ಷ ನಂಬಲೇಬೇಕು ಅಂತ ಆಯ್ತಲ್ಲ, ಆಗ ಇಲ್ಲದ್ರೆ ಅನರ್ಥ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದೆ. ಇತಿ ಅನುಶುಶ್ರೂಮ, ಬರೀ ಶುಶ್ರೂಮ ಅಲ್ಲ ಅನುಶುಶ್ರೂಮ, ಮತ್ತೆ ಮತ್ತೆ ನಾವು ಕೇಳ್ತಾ ಇದ್ದೇವೆ. ಒಬ್ಬಿಬ್ಬರ ಮಾತುಗಳಲ್ಲ, ತುಂಬಾ ಜನ ಹೇಳಿದ್ದಾರೆ. ವೇದ ಒಂದೆರಡು ಕಡೆ ಬಂದಿಲ್ಲ, ಎಲ್ಲಾ ಕಡೆನೂ ಬಂದಿದೆ. ರಾಮಾಯಣ ಓದಿದವರಿಗೆ ರಾಮನ ಬಗ್ಗೆ ಕಾಣತಕ್ಕಂಥ ದೊಡ್ಡ ಗುಣ, ರಾಮದೇವರು ಪಿತೃವಾಕ್ಯ ಪರಿಪಾಲಕರಾದವರು. ರಾಮದೇವರ ಅತ್ಯಂತ ಮೂಲಭೂತವಾದಂತಹ ಜಗತ್ತಿಗೆ ತೋರಿಸಿದ ಧರ್ಮ ದಶರಥನ ಒಂದು ಮಾತನ್ನಡಿಸಲಿಕ್ಕೆ ರಾಮದೇವರು ಎಷ್ಟು ವಿಶಿಷ್ಟವಾದಂತಹ ಪಾಠ ಹಾಕಿಕೊಡ್ತಾ ಇದ್ದಾರೆ ಜಗತ್ತಿಗೆ. ದಶರಥ ರಾಜ ಸತ್ತಸುದ್ದಿ ಬಂದಾಗ ರಾಮದೇವರು ಮಾಡಿದ ಕೆಲಸ ಶ್ರಾದ್ದ ಪಕ್ಷಗಳನ್ನು ಮಾಡಿದ್ರಂತೆ ರಾಮದೇವರು, ಸ್ವತಃ ರಾಮದೇವರು ಮಾಡಿದರಂತೆ. ರಾಮದೇವರಿಗೆ ಯಾವ ತಂದೆ ಯಾವ ತಾಯಿ ಏನೂ ಇಲ್ಲ. ಯಾಕೆ ಮಾಡ್ತಾರೆ? ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ದೊಡ್ಡವರು ಏನು ಮಾಡ್ತಾರಲ್ಲ ಚಿಕ್ಕವರನ್ನು ಅನುಸರಣೆ ಮಾಡ್ತಾರೆ. ಭಗವಂತನಾದ ರಾಮ ಜಗತ್ತಿ ಪಾಠ ಹಾಕಿಕೊಡ್ಲಿಕ್ಕೆ ದಶರಥನಿಗೆ ಶ್ರಾದ್ದ ಪಕ್ಷಾದಿಗಳನ್ನು ಮಾಡಿ ಮುಂದುವರಿಸ್ತ ಅಂತ ಹೇಳ್ತಾರೆ. ಇದು ನಮಗೆ ಅರ್ಥವಾದರೆ ನಿಜವಾದ ರೀತಿಯಲ್ಲಿ ರಾಮದೇವರು ತೋರಿಸಿಕೊಟ್ಟ ಧರ್ಮ ಅದು. ಅದನ್ನು ಅರ್ಜುನ ಅರ್ಥ ಮಾಡಿಕೊಂಡಿದ್ದು ಏನು ಆಶ್ಚರ್ಯವೇ ಇಲ್ಲ. ಅರ್ಜುನ ಒತ್ತಿ ಹೇಳಿದ, ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸಃ ಭವತೀತಿ ಅನುಶುಶ್ರೂಮ, ಅಂದೇ ಬರುತ್ತೆ ಅಂತ ತಿಳ್ಕೊಂಡ ಇದ್ದೇನೆ ನಾನೀಗ. ಒಟ್ಟೇನಾಯ್ತೀಗ, ಶ್ರಾದ್ದ ಪಕ್ಷಗಳನ್ನು ಬಿಟ್ಟವನು ನರಕಕ್ಕೆ ಹೋಗ್ತಾನೆ ಅಂತಾಯ್ತು. ಶ್ರಾದ್ದ ಪಕ್ಷಗಳನ್ನು ಬಿಟ್ಟವನು ನರಕಕ್ಕೆ ಹೋಗ್ತಾನೆ. ಕಾರಣ ಏನು? ಅವನ ಪಿತೃಗಳು ನರಕಕ್ಕೆ ಹೋಗಿದ್ದರಿಂದ. ಇವನಿಂದ ಪಿತೃಗಳು ನರಕಕ್ಕೆ ಯಾತಕ್ಕೆ ಹೋಗ್ತಾ ಇದ್ದಾರೆ? ವರ್ಣ ಇವು ಸಾಂಕರ್ಯವಾಗಿದ್ದರಿಂದ. ಪಿತೃಗಳು ನರಕಕ್ಕೆ ಹೋಗಲಿಕ್ಕೆ ಮುಖ್ಯವಾಗಿರುತ್ತ ನೇರ ಕಾರಣ ತಗೊಂಡ್ರೆ ಶ್ರಾದ್ದ ಪಕ್ಷಗಳು ಬಿಟ್ಟಿದ್ದು. ಅದು ಬಿಟ್ಟ ಕಾರಣವಾಗಿದ್ದೇನು? ವರ್ಣಗಳಲ್ಲಿ ಸಾಂಕರ್ಯ ಬಂದಿತ್ತು. ವರ್ಣ ಸಾಂಕರ್ಯದಿಂದ ಪಿಂಡಕ್ರಿಯಾ ಉದಕ ಕ್ರಿಯಾ ಲೋಪವಾಗಿ ಅವ್ರು ನರಕಕ್ಕೆ ಹೋದ್ರು. ವರ್ಣ ಸಾಂಕರ್ಯ ಬಂದಿದ್ದಾವಾಗ ಸ್ತ್ರೀಯರು ಕೆಟ್ಟಾಗ, ಸ್ತ್ರೀಯರು ಕೆಟ್ಟಾಗ ವರ್ಣ ಸಾಂಕರ್ಯ ಬಂತು. ಸ್ತ್ರೀಯರು ಕೆಡೋದು ಯಾವಾಗ? ಅಧರ್ಮದ ಆಕ್ರಮಣವಾದಾಗ ಸ್ತ್ರೀಯರು ಕೆಡ್ತಾರೆ. ಅಧರ್ಮದ ಆಕ್ರಮಣ ಆಗೋದು ಯಾವಾಗ? ಧರ್ಮ ಹೋದಾಗ. ಧರ್ಮ ಹೋಗೋದು ಯಾವಾಗ? ಆ ಧರ್ಮ ಹೋಗತಕ್ಕಂಥದ್ದು ಮುಖ್ಯವಾಗಿ ಈ ಕುಲಗಳು ನಾಶವಾದಾಗ. ಕುಲಗಳು ನಾಶವಾದಾಗ, ಕುಲಗಳು ನಾಶವಾಗೋದು ಯಾವಾಗ? ಈ ಕುಲದ ಪ್ರತಿನಿಧಿಗಳಾಗಿ ಜನಗಳು ನಿಂತಿದ್ದಾರಲ್ಲ ಇವರೆಲ್ಲ ಸತ್ತಾಗ. ಇವರೆಲ್ಲ ಸಾಯೋದು ಯಾವಾಗ? ನಾನು ಯುದ್ಧ ಮಾಡಿದಾಗ. ಅಂದಮೇಲೆ ನಾನು ಯುದ್ಧ ಮಾಡಿದಲ್ಲ ಯಾಕೆ ಮಾಡಬೇಕು ಕೃಷ್ಣ, ಈ ತಂಟೆನೇ ಬೇಡ ಅಂತ ಹೇಳಿಬಿಡ್ತಾನೆ. ಎಲ್ಲಿಂದ ಎಲ್ಲಿ ಯೋಚನೆ ಮಾಡ್ತಾನೆ? ಯೋಚನೆ ಮಾಡಬೇಕು. ತಾನು ಮಾಡೋ ಯುದ್ಧ ಎಷ್ಟು ದೂರ ದುಷ್ಪರಿಣಾಮ ಒಯ್ಬಹುದು ಅಂತ ಅರ್ಜುನ ಯೋಚನೆ ಮಾಡ್ತಾ ಇದ್ದ. ಇಷ್ಟು ದೂರದೃಷ್ಟಿ ಇದ್ದಿದ್ದಕ್ಕೇನೆ ಅತಿ ದೂರದ ಭಗವಂತ ಆತನ ಕಣ್ಣಿಗೆ ಕಾಣ್ತಾ ಇದ್ದ. ದೂರ ದೂರತರಮ್ಯತ್ತು ತದೇ ವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ. ಭಗವಂತನನ್ನ ಭಗವಂತ ಅತಿ ದೂರದವನು, ಯಾರಿಗೆ ಇಷ್ಟೆಲ್ಲ ಆಳವಾದ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅವನಿಗೆ ಮಾತ್ರ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಇದನ್ನು ಗಮನಿಸಿದರೆ ಮನುಷ್ಯ ತುಳ್ಕೊಂಡು ಹೋಗ್ತಾನೆ ಇರ್ತಾನೆ, ಯಾರ ಮೇಲೆ ಕಾರ್ ಬಿಟ್ಟೇ ಬಿಡ್ತಾನೆ, ಯಾರನ್ನು ಬಿಡಿಸೇ ಬಿಡ್ತಾನೆ, ಮುಂದೆ ಏನಾಗುತ್ತೆ ನನಗಂಟೆ ಏನೋಯ್ತು, ಇನ್ನು ಸಿನಿಮಾಕ್ಕೆ ಹೋಗ್ಬೇಕು ಅರ್ಜೆಂಟ್ ಅಷ್ಟೇ. ಅವ್ರು ಯಾರು ಎಲ್ಲಿ ಹೋದ್ರೆ ಹೇಳಂತವರೆಲ್ಲ ಕೂಡ ಪಾಪ ಅವನು ಯಾರ ಮಗನು, ಅವ್ರ ತಂದೆ ತಾಯಿಗಳು ಯಾರು, ಎಷ್ಟು ಕಷ್ಟಪಟ್ಟಿದ್ದಾರೋ, ಇವನು ಎಷ್ಟು ಅವಲಂಬಿಸಿದ್ದಾರೋ ಯೋಚನೆ ಕೂಡ ಮಾಡೋದಿಲ್ಲ. ಅರ್ಜುನನ ಈ ಮಾತು ನಮಗೆ ಗೊತ್ತಾದರೆ ಪ್ರತಿಯೊಬ್ಬನು ಕೂಡ ಏನು ಕೆಲಸ ಮಾಡಬೇಕಾದ್ರೂ ಕೂಡ ಅದು ಅನರ್ಥ ಪರಂಪರೆ ಹೇಗೆ ಮುಂದುವರಿಯುತ್ತೆ ಯೋಚನೆ ಮಾಡ್ತಾ ಹೋಗುದು. ಒಳ್ಳೆ ಕಾರಣಮಾಲ ಅಂತ ಅಲಂಕಾರಕ್ಕೆ ಹೆಸರು ಕಾರಣಮಾಲ. ಓಕೆ, ಕಾರಣಗಳ ಲಿಂಕ್ ಅಂಡ್ ಕಾರ್ಡ್ ಎಫೆಕ್ಟ್ ಲಿಂಕ್ ಮಾಡ್ತಾ ಹೋಗ್ತಾನೆ ಅರ್ಜುನ್. ಸರಿ, ಹಾಗಿದ್ರೆ ನಾ ಯುದ್ಧ ಮಾಡಿದಾಗ ಇಷ್ಟೆಲ್ಲ ಆಗುತ್ತಲ್ಲ, ಅದಕ್ಕೆ ಯುದ್ಧನೇ ಬಿಟ್ಟುಬಿಟ್ರೆ ಯೋಚನೆ ಇಲ್ವಲ್ಲ. ಇದು ಅರ್ಜುನ ಮಾಡಿದ ಯೋಚನೆ. ಇಷ್ಟು ಹೇಳಿ ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅರ್ಜುನನ ಕೊನೆ ಎರಡು ಮಾತುಗಳಿವೆ ಎರಡು ಕೂಡ. ಈಗ ಹೇಳ್ತಾನೆ ಇಷ್ಟೊತ್ತು ಕೂಡ ಇದು ಪುಣ್ಯ ಬರೋದಿಲ್ಲ ಪಾಪ ಬರುತ್ತೆ ಅಂತ ಅಷ್ಟೇ ಹೇಳಿದ್ದ. ಈಗ ಹೇಳ್ತಾನೆ ಬರೀ ಪಾಪ ಬರೋದಿಲ್ಲ, ಮೊದಲು ಹೇಳಿದ್ದ ಪಾಪಮೇ ವಾಶ್ರಯೇ ದಸ್ಮಾನ್ ಅಂತ ಹೇಳಿದ್ದ. ಈಗ ಹೇಳ್ತಾನೆ ಬರೀ ಪಾಪ ಅಲ್ಲ, ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ. ಇವ್ರನ್ನ ಕೊಲ್ಲೋದು ಪಾಪ, ಮುಂದೆ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಮಾಡೋದು ಏನಾಗುತ್ತದೋ ಮಹತ್ ಪಾಪವಾಗಿಬಿಡುತ್ತೆ ಅಂತ ಹೇಳಿದ್ದ. ಸಾಮಾನ್ಯವಾಗಿ ಪಾಪ ಆಗಿದ್ದ ನೋಡಿದ್ರೆ ಮಹತ್ ಪಾಪವಾಯ್ತಿದ್ದು. ಎಂಥ ಕೆಲಸ ಮಾಡ್ತಾ ಇದ್ದೇವೆ ಕೃಷ್ಣ, ನಾ ಮಾಡ್ಲಿಕ್ಕೆ ತಯಾರಿಲ್ಲ. ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ. ದೊಡ್ಡ ಪಾಪ ಕಾರ್ಯವನ್ನು ಮಾಡಲಿಕ್ಕೆ ತಯಾರಾಗಿ ನಿಂತುಬಿಟ್ಟಿದ್ದೇವಲ್ಲ ನಾವೀಗ, ಇದಕ್ಕೇನು ಕಾರಣ? ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ರಾಜ್ಯ ಸುಖದ ಮೇಲಿನ ಆಶೆಯಿಂದ ನಮ್ಮದೇ ಜನರನ್ನು ಕೊಲ್ಲಕ್ಕೆ ಹೊರಟಿದ್ದೇವೆ. ರಾಜ್ಯ ಸುಖದ ಮೇಲಿನ ಆಶೆಯಿಂದ ನಮ್ಮದೇ ಜನಗಳನ್ನು ನಾವು ಕೊಲ್ಲಕ್ಕೆ ಹೊರಟಿದ್ದೇವೆ. ಸ್ವಲ್ಪ ನಾವು ಕಂಸನಿಗೂ ಅರ್ಜುನಿಗೂ ಕಂಪೇರ್ ಮಾಡಬೇಕು. ಕಂಸನಿಗೆ ಏನು ಸ್ಕಿವಿ ಬಿತ್ತು ವಾರ್ತೆ? ಎಂಟನೆಯ ರೆಲೋ ಕಂಸ ಯಾವಳ ರಥವನ್ನು ಓಡಿಸ್ತಾ ಇದ್ದೀಯಲ್ಲ, ಅವಳ ಎಂಟನೆಯ ಗರ್ಭ ನಿನಗೆ ಮೃತ್ಯುವಾಗುತ್ತೆ ಅಂತ ಅಶರೀರವಾಣಿ ಕೇಳಿ. ಕಂಸ ಮಾಡಿದ್ದೇನೋ, ಕೆಳಗಿಳದ, ಅವಳನ್ನು ಎಳೆದ, ಖಡ್ಗನು ಎಳೆದ, ತಲೆ ಕತ್ತರ್ಸಕ್ಕೆ ಹೊರಟ. ಅವನು ಮಾಡಿದ ಕೆಲಸ ಏನು ಗೊತ್ತಾ? ತನ್ನ ಒಳಿತಿಗೋಸ್ಕರವಾಗಿ ಸ್ವಂತ ತನ್ನ ತಂಗಿಯ ತಲೆಯನ್ನು ಕತ್ತರಿಸಕ್ಕೆ ಹೊರಟಿದ್ದ. ಅರ್ಜುನ ಮಾತು ಕೇಳಬೇಕು, ನಮ್ಮ ಜನಗಳನ್ನ ಕೊಂದ್ರೆ ಏನು ಸುಖವಾಗುತ್ತೆ ಅಂತ ಕೇಳಿದ. ಕಂಸನಿಗೆ ಎಚ್ಚರಿಕೆ ಇಲ್ಲ. ಅಲ್ಲ, ದೇವಕಿಯನ್ನು ಕೊಲ್ತಿ ಬಸದೇವ ಮಾತಾಡ್ತಾನೆ ಪಾಪ. ಅಲ್ಲ ಕಂಸ, ಯಾರನ್ನು ಕೊಲ್ತಿ ಗೊತ್ತಾ? ದೇವಕಿಯನ್ನು ಕೊಲ್ತೀಯಲ್ಲ, ಮೊದಲೇ ಸ್ತ್ರೀ, ಅದು ರಾಜಮನೆತನದ ಸ್ತ್ರೀ, ತತ್ರಾಪಿ ನನಗೆ ಬಂಧು, ಅಂಥವಳನ್ನು ಮದುವೆಯಾದ ದಿವಸ ಮೆರವಣಿಗೆ ಕಾಲ ಕೊಲ್ತಾ ಇದ್ದಿಲ್ಲ ಅಂತ ಕೇಳಿದ್ರೆ ನನಗೆ ಅದೆಲ್ಲ ಲೆಕ್ಕ ಇಲ್ಲ, ನಾನು ಬದುಕಬೇಕಷ್ಟೇ. ಅಂದ್ರೆ ಕಂಸನ ವಿಚಾರ ಹೇಗಿದೆ, ನಾನು ಬದುಕಬೇಕಷ್ಟೇ. ಅರ್ಜುನ ಹಾಗಲ್ಲ, ಅಯ್ಯೋ ಎಂಥ ಕೆಲಸ ಮಾಡ್ತಾ ಇದ್ದೇವೆ, ಸ್ವಜರಂಹಿ ಕಥಂ ಹತ್ವಾ ಸುಖಿರ ಶ್ಯಾಮ ಮಾಧವ. ನಮ್ಮ ಜನಗಳನ್ನು ಕೊಂದ್ರೆ ನಮಗೇನು ಸುಖವಾಗುತ್ತೆ ಕೃಷ್ಣ? ಕಂಸ ಇದನ್ನು ಯೋಚನೆ ಮಾಡಲಿಲ್ಲ, ಅದಕ್ಕೆ ಅವನೇ ಸತ್ತು ಹೋಗಿಬಿಟ್ಟ. ಅರ್ಜುನ ಯೋಚನೆ ಮಾಡ್ತಾನಲ್ಲ, ಅವನ ಹೆಸರು ಹೇಳಿದವರು ಸಾಯಬಾರ್ದು, ಹಾಗೆ ಮಾಡ್ತಾನೆ ಭಗವಂತ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಅರ್ಜುನನ ಹೆಸರು ಪುಣ್ಯನಾಮವಾಗಿ ಬಿಡುತ್ತೆ, ಕಂಸನ ಹೆಸರು ಪಾಪಿಷ್ಠನ ಹೆಸರಾಗಿ ಬಿಡುತ್ತೆ. ಯಾವನು ತನಗೋಸ್ಕರ ಜನಗಳನ್ನು ಹಾಳು ಮಾಡ್ತಾನೆ ಅವನು ಕಂಸನಂತೆ ಪಾಪಿಷ್ಠನಾಗ್ತಾನೆ. ಯಾರು ಜನಗಳಿಗೋಸ್ಕರ ತನ್ನ ಹಿತವನ್ನು ಕೈ ಬಿಡ್ತಾನೆ ಅರ್ಜುನನಂತೆ ಮಾನ್ಯನಾಗ್ತಾನೆ. ಅರ್ಜುನನ ಯಶಸ್ಸಿನ ಮೂಲವೇ ಇದು. ಸ್ವಜನಂ ಹಿ ಕಥಂ ಹತ್ವಾ ಸುಖಿರ ಶ್ಯಾಮ ಮಾಧವ ಅಂತ ಹೇಳಿದವನು ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ರಾಜ್ಯ ಸುಖದ ಮೇಲಿನ ಆಸೆಯಿಂದ ನಮ್ಮದೇ ಜನ ಕೊಲ್ಲಕ್ಕೆ ಹೊರಟಿದ್ದೇವಲ್ಲ, ಏನು ಆಶ್ಚರ್ಯ! ದೊಡ್ಡ ಪಾಪ ಮಾಡ್ತಾ ಇದ್ದೇವೆ ನಾವೀಗ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತ ವಯಂ. ಇನ್ನೆಲ್ಲ ಹೇಳಿದ. ಸರಿ, ಮುಂದೇನು ಮಾಡಬೇಕು ಅಂತ ಹೇಗಿದ್ರೆ ನೀನೀಗ? ಅರ್ಜುನ ಹೇಳ್ತಾನೆ ಮುಂದೇನು ಮಾಡ್ತೇನೆ ಗೊತ್ತಾ ಕೃಷ್ಣ? ಯದಿಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರಾರಣೇ ಹನ್ಯು ತನ್ಮೇ ಕ್ಷಿಮತರಂ ಭವೇ. ಇದು ಅರ್ಜುನನ ಮಾತಿನ ಕೊನೆಯ ಭಾಗ. ನಾನೀಗ ಮಾಡೋದಿಷ್ಟೇ ಕೃಷ್ಣ. ಯದಿಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ. ನಾನು ಪ್ರತೀಕಾರವನ್ನೇ ಮಾಡೋದಿಲ್ಲ, ಅಂದರೆ ಅವ್ರು ಹೊಡಿಲಿಕ್ಕೆ ಅಂತ ಬಂದರೆ ನಾನು ಹೊಡೆಯೋ ಪ್ರಯತ್ನ ಕೂಡ ಮಾಡೋದಿಲ್ಲ, ಸುಮ್ಮನೆ ಅಂತ ಬಿಡುತ್ತೆ. ಅಶಸ್ತ್ರಂ ಕೈಲಿ ಹೇಗೂ ಜಾರ್ತಾ ಇದೆ ಗಾಂಡೀವ, ಅದನ್ನು ಬಿಟ್ಟುಬಿಡ್ತೇನೆ, ಶಸ್ತ್ರ ಕೈ ಹಿಡ್ಕೊಳ್ಳೋದೇ ಇಲ್ಲ, ಸುಮ್ಮನೆ ಅಂತ ಬಿಡ್ತೇನೆ. ಅಲ್ಲ ಅರ್ಜುನ, ಹೊಡೆಯೋದಿಲ್ಲ ಅಂತ ಹೇಳ್ತೀಯ, ಶಸ್ತ್ರ ಬಿಟ್ಟುಬಿಡ್ತೇ ಅಂತ ಹೇಳ್ತೀಯ, ಅವರೇನ್ ಮಾಡ್ತಾರೆ ಗೊತ್ತಾ? ಗೊತ್ತು ಕೃಷ್ಣ, ಅವರೇನು ಸುಮ್ಮನೆ ಬರೋದಿಲ್ಲ, ಶಸ್ತ್ರಪಾಣಯ ಶಸ್ತ್ರ ಹಿಡ್ಕೊಂಡೇ ಬರ್ತಾರವರು. ಅಷ್ಟೇ ಅಲ್ಲ, ನೀನೇನ್ ಮಾಡ್ತಾರೆ ಗೊತ್ತಾ? ಗೊತ್ತು, ನನ್ನ ಹೊಡೆದೇ ಹೊಡಿತಾರೆ. ಅಶಸ್ತಂ ಶಸ್ತ್ರ ಪ್ರಾಣಯ ಧಾರ್ತಾರಾಷ್ಟ್ರಾಹ ರಣೇ ಹನ್ಯುಹು. ಯುದ್ಧದೊಳಗೆ ಅವ್ರು ನನ್ನನ್ನ ಕೊಂದು ಬಿಡ್ತಾರೆ. ಅರ್ಜುನ ಆಗಿದ್ದೇನೀಗ, ಅವರು ಸಾಯ್ತಾರ ಅಂತ ನೀನು ಬಿಡ್ಲ ಕೊಟ್ಟು ನೀನು ಸಾಯ್ತೀಯಲ್ಲ, ಏನಾಯ್ತು ಇದರಿಂದ? ಅರ್ಜುನ ಹೇಳ್ತಾನೆ, ತನ್ಮೇ ಕ್ಷೇಮತರಂ ಭವೇತ್, ಅದು ನನಗೆ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳಿಬಿಡ್ತಾನೆ. ಅವ್ರು ನನ್ನ ಕೊಲ್ತಾರಲ್ಲ, ನನಗೆ ಭಾರಿ ಒಳ್ಳೇದಾಗತ್ತೆ. ನಾನು ಅವ್ರನ್ನ ಕೊಲ್ತೇನಲ್ಲ, ಭಾರಿ ಕೆಟ್ಟದಾಗತ್ತೆ. ಅಂದ್ರೆ ನಾನು ಅವರನ್ನು ಕೊಲ್ಲೋದು ತುಂಬ ಕೆಟ್ಟದ್ದು, ಅವ್ರು ನನ್ನನ್ನು ಕೊಲ್ಲೋದು ನನಗೆ ಭಾರಿ ಒಳ್ಳೇದು. ನಮಗೆ ಮಾತು ಅರ್ಥನೇ ಆಗೋದಿಲ್ಲ. ಅರ್ಜುನ ಏನಿತಿ ಮಾತಾಡ್ತಾ ಇದ್ದಾನೆ? ಸಾಯೋದು ಒಳ್ಳೇದು, ಫೇಲ್ ಆಗೋದು ಒಳ್ಳೇದು ಅಂತ ಹೇಳಿದಾಗ ಹುಡುಗರಿಗೆಲ್ಲ, ನಮ್ಮ ಫ್ರೆಂಡ್ ಪಾಸ್ ಆದ ಅದೇ ಸಾಕು, ನಾನು ಫೇಲ್ ಆದ ಪರವಾಗಿಲ್ಲ ಅಂತ ಹೇಳಿದಾಗ ಆಯ್ತಲ್ಲ ಇದು. ಅರ್ಜುನ್ ಲೆಕ್ಕ ಸುಮ್ಮನೆ ಕೇಳಿಬಿಟ್ರೆ ಜನಗಳೆಲ್ಲ ನಿರಾಶಾವಾದಿಗಳಾಗಬೇಕಾಗುತ್ತೆ, ಅದ್ರ ಪ್ರಾಣ ಕಳ್ಕೊಳ್ಳೋಕೆ ಹೋಗ್ಬೇಕಾಗುತ್ತೆ. ತಪ್ಪಿಲ್ಲದೆ ನಮಗೆ ಗೊತ್ತಾಗೋದಿಲ್ಲ ಅವನ ಮಾತಿನ ಹಿನ್ನೆಲೆ ಏನು ಅಂತ. ಅರ್ಜುನ ಹೇಳಿದ ಮಾತನ್ನು ಬಿಡಿಸಿ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ನನಗೆ ಭಾರಿ ಒಳ್ಳೇದಾಗುತ್ತೆ ಅರ್ಜುನ ಹೇಳ್ತಾರಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಹೇಳಬೇಕಾದ್ರೆ? ಅರ್ಜುನ ಇಷ್ಟತ್ತೇನು ಹೇಳಿದ್ದ? ಪಾಪ ಬರುತ್ತೆ ಅಂತ ಹೇಳಿದ್ದ. ಅಹೋಬತ ಮಹತ್ ಪಾಪಂ ಅಂತ ಹೇಳಿದ್ನಲ್ಲ, ಅರ್ಜುನನ ಕೆಲಸ ಇಷ್ಟೇ. ನಾನು ಯುದ್ಧ ನಾನು ಎದುರು ನಿಲ್ಲಿಸೋದಿಲ್ಲ, ಶಸ್ತ್ರ ಹಿಡಿಯೋದಿಲ್ಲ. ಅವರು ಬರ್ತಾರೆ, ಶಸ್ತ್ರ ತಗೊಳ್ಳುತ್ತಾರೆ, ನಾನು ಕೊಲ್ಲೋದಿಲ್ಲ, ಅವರು ಕೊಲ್ತಾರೆ, ನಾನು ಒಳ್ಳೇದಾಗುತ್ತೆ. ಹೇಗೆ ಅಂದರೆ ಅದನ್ನ ಅರ್ಥ ಇಷ್ಟಂತೆ, ನಾನು ಅವ್ರನ್ನ ಕೊಲ್ಲಿಲ್ವಲ್ಲ, ನಾನಂತೂ ಅವ್ರನ್ನ ಕೊಲ್ಲಿಲ್ಲ, ನಾನು ಪಾಪ ಅಂತೂ ಬರಲಿಲ್ವಲ್ಲ, ಸೊ ಒಂದು ಪ್ಲಸ್ ಪಾಯಿಂಟ್ ಇದೆ. ನಾನು ಅವ್ರನ್ನ ಕೊಲ್ಲಲಿಲ್ಲ ಆದ್ದರಿಂದ ನನಗೆ ಅವ್ರನ್ನ ಕೊಂದ ಪಾಪ ಬರಲಿಲ್ಲ, ಸೊ ಒಂದು ಸೇಫ್ಟಿ. ಇನ್ನೊಂದೇನು ಗೊತ್ತಾ, ಅವ್ರು ನನ್ನನ್ನು ಕೊಂದ್ರಲ್ಲ, ನನ್ನ ಭಾರಿ ಒಳ್ಳೇದಾಯ್ತು ಅದರಿಂದ. ನಿನ್ನ ಕೊಂದ್ರೆ ನನಗೆ ಅವರಿಗೆ ನಿನಗೆ ನಾ ಒಳ್ಳೇದಾಯ್ತು, ನೀನು ಸತ್ತವನು ಅಂತ ಕೇಳಿದರೆ ಇಲ್ಲ ಇಲ್ಲ, ಎಲ್ಲಿ ಸಾಯ್ತೇನೆ ಗೊತ್ತಾ? ನಾನು ರಣರಂಗದಲ್ಲಿ ಸಾಯ್ತೇನೆ, ಕುರುಕ್ಷೇತ್ರದಲ್ಲಿ ಸಾಯ್ತೇನೆ, ಪುಣ್ಯಭೂಮಿಯಲ್ಲಿ ಸಾಯ್ತೇನೆ, ವೀರಸ್ವರ್ಗಕ್ಕೆ ಹೋಗಿಬಿಡ್ತೇನೆ. ನೋಡಿದ್ರೆ ಡಬಲ್ ಅಡ್ವಾಂಟೇಜ್ ಇದೆ. ಅವನು ನಾನು ಕೊಲ್ಲಿಲ್ಲ, ಪಾಪ ಬರಲಿಲ್ಲ, ರಣರಂಗದಲ್ಲಿ ಸತ್ತೆ, ಪುಣ್ಯ ಬಂತು, ಸ್ವರ್ಗಕ್ಕೆ ಹೋಗಿಬಿಡ್ತೇನೆ. ಅದಕ್ಕೆ ಕ್ಷೇಮ ಅಲ್ಲ, ಕ್ಷೇಮ ತರಂ ಭವೇತ್, ಅತಿ ಹೆಚ್ಚಿನ ನನ್ನ ಕ್ಷೇಮವಾಗ್ತಾ ಇದೆ ಇದರಿಂದ. ಅಂದ್ರೆ ಅರ್ಜುನ ಮಾತಿನ ಅರ್ಥ ನಮಗೆ ಗೊತ್ತಾಗಿರ್ಬೇಕೀಗ. ನಾನು ಅವ್ರನ್ನ ಕೊಲ್ಲೋದಿಲ್ಲ ಆದ್ದರಿಂದ ನನ್ನ ಪಾಪ ಇಲ್ಲ, ನನ್ನ ಕೊಲ್ತಾರಾದ್ರಿಂದ ಪಾಪ ಅವರಿಗೆ, ನನಗೆ ಯೋಚನೆ ಇಲ್ಲ, ನನಗಂತೂ ಸ್ವರ್ಗ ಸಿಗುತ್ತಲ್ಲ, ಇದು ನನ್ನ ಯೋಚನೆ ಅಂತೇಳಿ ಅರ್ಜುನ ತೀರ್ಮಾನಕ್ಕೆ ಬಂದುಬಿಟ್ಟನಂತೆ. ಯುದ್ಧಕ್ಕೆ ಹೊರಟ ಅರ್ಜುನ, ನಾನು ಯುದ್ಧ ಮಾಡೋದಿಲ್ಲ, ಹೋಗಲಿ ಶಸ್ತ್ರ ಬಿಸಾಕ್ತೇನೆ, ಹೋಗಲಿ ಸತ್ತೋಗ್ತೇನೆ, ಈ ರೀತಿ ಪರೀಕ್ಷೆಗೆ ಹೋಗಿ ಫೇಲ್ ಆಗ್ತೇನೆ ಅಂತ ಪರೀಕ್ಷೆಗೆ ಹೋಗಿ ಏನಂತ ಕಳಿಸ್ಬೇಕು? ನಾನು ಫೇಲ್ ಆಗ್ತೇನೆ ಅಂತ ಹೊರಟ ಪರೀಕ್ಷೆ ಹೊರಟವನು ಎಷ್ಟು ಸುಖ ಒಳ್ಳೆ ವಾರ್ತೆ ತರಬಹುದು? ಅರ್ಜುನ ಈ ಮಟ್ಟದಲ್ಲಿ ನಿಂತು ಮಾತಾಡ್ತಾ ಇದ್ದ, ಇಲ್ಲಿ ಸುಮ್ಮನೆ ಬಿಟ್ಟನಂತೆ. ಈಗ ಈ ರೀತಿ ಹೇಳಿದ ಅರ್ಜುನ, ಏವಂ ವಿಸರ್ಜ ಸಸರಂ ಶಾಪಂ ಶೋಕ ಸಂವಿಘ್ನ ಮಾನಸಃ. ಅರ್ಜುನ ಇಷ್ಟೆಲ್ಲ ಮಾತಾಡಿಬಿಟ್ಟು ಅತ್ಯಂತ ಶೋಕದಿಂದ ಕೂಡಿದ ಮನಸ್ಸಿನವನಾಗಿ, ವಿಸೃಜ್ಯ ಸಸರಂ ಚಾಪಂ ಶೋಕ ಸಂವಿಘ್ನ ಮಾನಸಃ, ಬಿಲ್ಲು ಬಾಣಗಳನ್ನು ಕೇಳಿ ಹೇಗೂ ಬೀಳಕ್ಕೆ ತಯಾರಾಗಿದ್ದವು. ಗಾಂಡೀವಂ ಸಂಸತೆ ಹಸ್ತಾತ್ ಅಂತ ಹೇಳಿದ್ದ, ಜಾರ್ತಾ ಇತ್ತು ಪೂರ್ತಿ ಬಿಟ್ಟೇ ಬಿಟ್ಟ, ಅದು ಕೆಳಗೆ ಬಿತ್ತು, ಬಿತ್ತು ಬಾತ್ತಳಗಳನ್ನು ಕೆಳಗೆ ಹಾಕಿಬಿಟ್ಟ. ಸಶರಂ ಚಾಪಂ ಬಾಣಗಳ ಸಮೇತ ಬಿಲ್ಲನ್ನು ಕೆಳಗೆ ಹಾಕಿ ರಥೋಪಸ್ಥ ಉಪಾವಿಶತ್. ಏವ ಮುಕ್ತ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ರಥದ ಮಧ್ಯದೊಳಗೆ ಇಷ್ಟೆಲ್ಲ ಮಾತಾಡಿದ ಅರ್ಜುನ ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿ ಶೋಕದಿಂದ ನೊಂದ ಮನಸ್ಸಿನವನಾಗಿ ಹುತೇ ಬಿಟ್ಟನು. ಇದು ಕೊನೆಯ ಶ್ಲೋಕ ಮೊದಲ ಅಧ್ಯಾಯದ್ದು. ಅಂತೂ ಇಷ್ಟು ದಿವಸಕ್ಕೆ ಒಟ್ಟು ಆ ಏಳು ಈ ಮೂರು ಹತ್ತು ದಿವಸಕ್ಕೆ ಮೊದಲೇ ಅಧ್ಯಾಯದ ಒಂದು ಘಟ್ಟ ಮುಗಿದಂತೆ ಆಯಿತು ನಮಗೆ. ಅಲ್ಲಿಗೆ ಅರ್ಜುನನ ಪ್ರಶ್ನೆಗಳೆಲ್ಲ ಮುಗಿದಂತೆ ಲೆಕ್ಕ. ಅರ್ಜುನನ ಪ್ರಶ್ನೆಗಳಿಗೆ ಎಷ್ಟು ದಿವಸ ಆಗೋದಾದರೆ ಕೃಷ್ಣನ ಉತ್ತರ ಎಷ್ಟು ದಿವಸ ಆಗ್ಬೋದು ಅನ್ನೋ ಕಲ್ಪನೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅರ್ಜುನ ಅಸಮದಲ್ಲಿ ಕೂತುಬಿಟ್ಟ. ಅನೇಕ ಸರ್ ಹೇಳಿದ್ದೇನೆ, ನಮಗೆ ಗೀತೆ ಅರ್ಥವಾಗಿಲ್ಲ ಬೇಡ, ಗೀತೆಯ ಚಿತ್ರನೂ ನಮಗೆ ಅರ್ಥ ಆಗಿಲ್ಲ. ಇವತ್ತಿನ ದಿವಸ ಈ ಶ್ಲೋಕ ಕೇಳಿಬಿಟ್ಟು ಗೀತಾ ಚಿತ್ರ ಓದಿ ನಮಗೆ ಅರ್ಥ ತಪ್ಪು ತಪ್ಪು ಬರ್ದಾರೆ ಗೊತ್ತಾಗ್ಬಿಡುತ್ತಾಗ. 90% ಭಗವದ್ಗೀತಾ ಚಿತ್ರಗಳೆಲ್ಲ ಅರ್ಜುನ ಕೆಳ ಕೂತಿರ್ತಾನೆ, ಗಾಂಡೀವ ಬಾಣ ಕೆಳ ಬಿದ್ದಿರುತ್ತೆ, ಕೃಷ್ಣ ಮುಂದೆ ನಿಂತಿರ್ತಾನೆ, ಆ ಕಡೆ ರಥ ನಿಂತಿರುತ್ತೆ. ಸಾವ ಇಂಥ ಚಿತ್ರ ಬರೆದಿರ್ತಾನೆ. ಭಗವದ್ಗೀತೆ ಹೇಳಿದ್ದೇನು, ಇವ್ರು ಬರೆದಿದ್ದೇನು ಚಿತ್ರ. ಅರ್ಜುನ ಎಲ್ಲಿ ಹಾಕಿದೆ ಬಿಲ್ಲು ಬಾಣಗಳನ್ನ ಅಂತ ಕೇಳಿದರೆ ರಥೋಪಸ್ಥ ಉಪಾವಿಶತ್, ರಥ ಮಧ್ಯೆ ರಥದಲ್ಲೇ ಹಾಕಿದ್ದಾನೆ ಹೊರತು ಕೆಳಗೆ ಹಾಕಿಲ್ಲ. ಗಾಂಡೀವನ್ನು ಕೆಳಗೆ ಹಾಕಿಲ್ಲ, ಬತ್ತಳಿಕೆ ಕೆಳಗೆ ಹಾಕಿಲ್ಲ, ರಥದಲ್ಲೇ ಹಾಕಿದ್ದಾನೆ ಅಷ್ಟೇನೆ. ಚಿತ್ರ ಬರೀ ಕೆಳಗೆ ಹಾಕಿಬಿಟ್ಟಿದ್ದಾನೆ. ಅವ್ರು ಬಿಲ್ಲು ಬಾಣನೂ ಕೆಳಗೆ ಹಾಕಿದ್ರು, ಅರ್ಥನೂ ಕೆಳಗೆ ಹಾಕಿಬಿಟ್ರು, ಕೊನೆಗಿನ್ನ ತಿಳಿಯೋ ಪ್ರಸಕ್ತಿಯೇ ಬರೋದಿಲ್ಲ. ತಪ್ಪು ಚಿತ್ರ ಇದು. ಅಂದರೆ ಗೀತಾ ಚಿತ್ರನೇ ತಪ್ಪು ಕೊಡಬೇಕಾದ್ರೆ ಇನ್ನು ಅರ್ಥನೇನು ಸರಿಯಾಗಿ ಕೊಡಲಿಕ್ಕೆ ಸಾಧ್ಯತೆ ಉಂಟು? ಪೂರ್ತಿ ತಪ್ಪು. ಅದು ಬರೆದ ಕಲಾವಿದನಿಗೆ ಸಂಸ್ಕೃತ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿದ್ರೆ ಕಲೆ ಗೊತ್ತಿಲ್ಲ, ಹೀಗಾಗಿ ಒದ್ದುಕೊಂಡು ಟ್ಯಾಲಿ ಆಗೋದೇ ಇಲ್ಲ. ಈ ರೀತಿಯಾದ ವ್ಯತ್ಯಾಸ ಉದ್ದಕ್ಕೂ ಕಾಡ್ತಾನೆ ಹೋಗುತ್ತೆ ನಮಗೆ. ಭಗವಂತ ಹೇಳಿದ್ದೇ ಒಂದೇ, ನಾವು ಜನ ತಿಳ್ಕೊಂಡಿದ್ದೇ ಒಂದು ನಿಜವಾದ ಗೀತೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಅಂತ ಹೇಳೋದು ಗುರುತಿದ್ವು. ಅರ್ಜುನ ಕೆಳಗೆ ಬಿಲ್ಲನ್ನು ಹಾಕಿಲ್ಲ, ಕೆಳಗೆ ಬಾಣಗಳನ್ನು ಹಾಕಿಲ್ಲ, ರಥದ ಮಧ್ಯದಲ್ಲಿ ಹಾಕಿದ್ದಾನಷ್ಟೇ. ಅಲ್ಲೇ ಕೆಳ ಕೂತಿಲ್ಲ ಅರ್ಜುನ, ಮತ್ತೆ ಅಲ್ಲೇ ಕೂತಿದ್ದಾನೆ, ಮುಂದೆ ಕೃಷ್ಣ ಕೂತಿದ್ದಾನೆ, ಅಲ್ಲೇ ಮಾತುಕತೆ ನಡೀತಾ ಇದೆ ಅಷ್ಟೇ. ತುಂಬಾನೇ ಚಿತ್ರ ನೋಡ್ಬಿಟ್ರೆ ಏನ್ ಕೇಳ್ತಾರೆ ಗೊತ್ತೇನು, ರಣರಂಗದೊಳಗೆ ಈ ರೀತಿ ಬಿಲ್ಲು ಬಾಣ ಹಾಕಿ ಕೂತ್ಬಿಟ್ಟಿದ್ದಾನೆ ಅರ್ಜುನ, ಕೆಳಗೆ ಬೇರೆ ಕೂತ್ಬಿಟ್ಟಿದ್ದಾನೆ, ಅಲ್ಲಿ ಊಟ ಅಲ್ಲ ಗಿಟಲ್ಲ, ಅರ್ಜೆಂಟ್ ಕೂಡ್ಲಕ್ಕೋಸ್ಕರ ರಥರ ರಣರಂಗದಲ್ಲಿ ಯಾರು ಕೂಡ್ತಾರ? ಜನ ಸುಮ್ಮನೆ ಇದ್ರ, ಏನು ಮಾತಾಡ್ಕೊಳ್ಳಿಲ್ವೇ, ಆಶ್ಚರ್ಯ ಪಡ್ಲಿಲ್ವೇ ಅಂತ ಕೇಳಿದ್ರೆ ಏನೋ ಪ್ರಶ್ನೆ ಕೇಳ್ತ, ಯುದ್ಧ ನಡೀತಿರ್ಬೇಕಾದ್ರೆ ಕೂತ್ರೆ ತುಳ್ಕೊಂಡು ಹೋಗೋದಿಲ್ಲ ಜನ, ಬಿಲ್ಲು ಬಾಣ ಬಿಡೋದಿಲ್ವೇ, ಏನೇನೋ ಕೇಳ್ತಿರ್ತಾರೆ, ಅವೆಲ್ಲ ತಪ್ಪು. ರಥದ ಮಧ್ಯದಲ್ಲಿ ಮಾತಾಡ್ತಾ ಕೂತಿದ್ದಾನೆ ಕೃಷ್ಣ, ಮಾತಾಡ್ತಿದ್ದಾನೆ. ಮತ್ತೆ ಏರ್ ಕಂಡೀಷನ್ ಕಾರಲ್ಲಿ ಹೋಗ್ತಾ ಇರ್ತಾರೆ, ಒಳಗೆ ಏನಾಗುತ್ತೆ ಪಕ್ಕದಲ್ಲಿ ಗೊತ್ತೇ, ಸುಮ್ಮನೆ ಹೋಗ್ತಿರ್ತಾರೆ ಕಾಣಿಸುತ್ತೆ, ಎಷ್ಟೋ ಡಿಸ್ಕಷನ್ ಆಗುತ್ತೆ ಒಳಗೆ, ಎಷ್ಟೋ ಡೀಲ್ ಸೆಟಲ್ ಮಾಡ್ಕೊಂಡ್ಬಿಡ್ತಾರೆ. ಏರ್ ಕಂಡೀಷನ್ ಹೋಗ್ತಾ ಏರ್ಪೋರ್ಟ್ ಇದ್ದ ಕೆಲವರು ಇದ್ದಾರೆ, ದೊಡ್ಡ ದೊಡ್ಡ ಮನುಷ್ಯರು ಎಷ್ಟಂದ್ರೆ ಬಿಡಬಿರೋದಿಲ್ಲ ಅಂತ, ಅವರಿಗೆ ಆಫೀಸ್ ಕರ್ಕೊಂಡು ಬಿಡಬಿರೋದಿಲ್ವಂತೆ, ಏರ್ಪೋರ್ಟಿಗೆ ಬರ್ತೇನೆ, ಯಾವ್ದು ಆಫೀಸ್ಗೆ ಹೋಗ್ತೇನೆ, ಅಲ್ಲಿ ಟೈಮ್ ಇಲ್ಲ ನನಗೆ, ಇಲ್ಲೂ ಟೈಮ್ ಇಲ್ಲ, ಅಲ್ಲಿ ಏರ್ಪೋರ್ಟಲ್ಲಿ ಕಾಯ್ತಾ ಇರಿ, ನೀವು ಕಾರ್ ತಂದಿರಿ, ಒಳಗೆ ಕೂತ್ಕೋತೇನೆ, ದಾರಿಯೊಳಗೆ ಮಾತಾಡ್ಕೊಂಡು ಸೆಟ್ಲ್ ಮಾಡ್ಕೋಬೇಕಷ್ಟೇ, ನೀವು ಬೇರೆ ಟೈಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟಕ್ಕೆಷ್ಟೋ ಸಾವಿರ, ಮತ್ತೆ ಇವ್ರು ಸಾವಿರ ಲಕ್ಷಗಟ್ಟಲೆ ಬಿಸಿನೆಸ್ ಅಷ್ಟರೊಳಗೆ ಮಾಡ್ತಾರೆ, ಉಳಿದವ್ರು ಏನು ಗೊತ್ತಾಗಲ್ಲ, ಏರ್ ಕಂಡೀಷನ್ ಹಾಕಿ ಕೂತ್ಕೊಂಡ್ಬಿಟ್ಟು ಏನೇನು ಗೊತ್ತಾಗೋದಿಲ್ಲ. ನಮ್ಮ ಲೇಟೆಸ್ಟ್ ಟೆಕ್ನಿಕ್ಸ್ ಇರಬೇಕಾದ್ರೆ ಭಗವಂತ ಕೂತು ಅರ್ಜುನನಿಗೆ ಹೇಳಿದಾಗ ಅಕ್ಕಪಕ್ಕದವರಿಗೆ ಸುಳಿವು ಕೂಡ ಸಿಗಬಾರದು. ಆ ರೀತಿ ನಡೆದಿದ್ದು ಭಗವದ್ಗೀತೆ ಹೊರತು ಕಂಡವರಿಗೆ ಕೇಳಿ ಕೇಳಾಗಲ್ಲ. ಅರ್ಜುನ ಏನ್ ಮಾಡಿದ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಉಳಿದ ಸಾಮಾನ್ಯರಿಗೆಲ್ಲ. ಕೃಷ್ಣ ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅದು ರಹಸ್ಯವಾಗಿ ಮಾತಾಡ್ತಾ ಅಲ್ಲಿ ಕೂತಿದ್ದಾರೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತಂ ಮಯಾನಘ, ರಹಸ್ಯವಾದ ತತ್ವವನ್ನು ಭಗವಂತ ಉಪದೇಶ ಮಾಡ್ತಾ ಇದ್ದ. ಇಲ್ಲಿಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಮುಕ್ತಾಯವಾಗ್ತಾ ಇದೆ. ಆಗ ಸಂಜಯ ಉವಾಚ ಅಂತ ಹೇಳಿ ಎರಡನೇ ಅಧ್ಯಾಯ ಪ್ರಾರಂಭ. ನಾಳೆ ದಿವಸ ಭಗವಂತ ಏನು ಮಾತಾಡ್ತಾನೆ ಮುಂದಿನ ಪ್ರಶ್ನೆ, ಕೃಷ್ಣನ ಮಾತಿನ ಮೊದಲ ಘಟ್ಟವನ್ನು ನಾಳೆ ತಲುಪ್ತಾ ಇದ್ದೇವೆ. ಎಂದಿನಂತೆ ಪರಮಪೂಜ್ಯ ಶ್ರೀಪಾದಂಗಳವರು ನಾಳೆ ಉಪಸ್ಥಿತರಿರ್ತಾರೆ, ನಾಳೆ ಅವರ ಅನುಗ್ರಹ ವಚನವೂ ಸಹ ಇರುತ್ತೆ. ದೊಡ್ಡ ಸುಯೋಗ ಇದು ಒಂದು, ಅದನ್ನು ನಾವು ಉಪಯೋಗ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಜನಕ್ಕೆಲ್ಲ ಮೊದಲೇ ಹೇಳಿದ್ದೇನೆ. ಈ ಇಷ್ಟು ಎರಡು ಪ್ರವಚನ ಇದ್ದರೂ ಸಹ 7 ಗಂಟೆಗೆ ಶುರುವಾಗಿ 8:30 ಮಾತ್ರ ಖಚಿತವಾಗಿ ಮುಗಿಯುತ್ತೆ. ತುಂಬ ಜನ ದೂರ ಹೋಗೋರಿದ್ದೀರಿ ಅಂತ ಹೇಳಿ ಕಾರ್ಯಕರ್ತರಿಗೂ ಎಲ್ಲರಿಗೂ ಗೊತ್ತಿರೋದ್ರಿಂದ ಅದು ತಕ್ಕಂತೆ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು.